ನಮಸ್ಕಾರ, ಇದು ಜಾಣಸುದ್ದಿ, ವಿಜ್ಞಾನ ವಿಚಾರ ವಿಸ್ಮಯಗಳನ್ನು ತಿಳಿಸುವ ಧ್ವನಿಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ. ಸಂಚಿಕೆ 15, ಡಿಸೆಂಬರ್ 17, 2017. ಕಳೆದ 2 ವಾರಗಳಲ್ಲಿ ವಿವಿಧ ವಿಜ್ಞಾನ ಪತ್ರಿಕೆಗಳು ಪ್ರಕಟಿಸಿರುವ ಸಂಶೋಧನೆಗಳಲ್ಲಿ ಕೆಲವುದರ ಸಾರಾಂಶವನ್ನು ನಾವು ನಿಮಗೆ ಇಂದು ಕೇಳಿಸಲಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನೀವು ಕೇಳಲಿದ್ದೀರಿ: ಕಣ್ಣು ಕಟ್ಟುವ ಪರಿ, ಆಗಸದಲ್ಲಿ ಕಸಗಣನೆ, ಡೈನೋಸಾರಿಗೂ ಜಿಗಟದ ಕಾಟವೇ, ಹಾಗೂ ಮೀನು ಮತ್ತು ವಿದ್ಯುತ್ ಬ್ಯಾಟರಿ. ಕಣ್ಣು ಕಟ್ಟುವ ಪರಿ: ಸೌಂದರ್ಯ ಇರುವುದು ನಿನ್ನ ಕಣ್ಣೊಳಗೆ ಎಂದು ಕವಿಯೊಬ್ಬ ಹೇಳಿದ್ದಾನೆ. ಕಣ್ಣು ಇಲ್ಲದಿದ್ದರೆ ನೋಟವೂ ಇಲ್ಲ, ಈ ಜಗತ್ತೂ ಇಲ್ಲ. ಕಣ್ಣು ಒಂದು ವಿಶಿಷ್ಟ ಅಂಗ, ವಿಶಿಷ್ಟವಷ್ಟೇ ಅಲ್ಲ, ಬಲು ಸಂಕೀರ್ಣ ಕೂಡ. ವಿಕಾಸವಾದಿಗಳಿಗಂತೂ ಕಣ್ಣು ಎಂದರೆ ಅದೊಂದು ವಿಸ್ಮಯದ ಗೂಡು. ವಿಕಾಸವಾದವನ್ನು ಹೀಗಳೆಯುವ ಕೆಲವರಿಗೂ ಕಣ್ಣು ಬಲು ಪ್ರಿಯವಾದ ಅಂಗ. ಏಕೆಂದರೆ ಅಷ್ಟು ಸಂಕೀರ್ಣವಾದ ಅಂಗ ವಿಕಾಸವಾದದ್ದು ಹೇಗೆ ಎಂದು ವಿಕಾಸವಾದಿಗಳನ್ನು ಕೆಣಕಿ ಗೋಳು ಹೊಯ್ದುಕೊಳ್ಳಬಹುದು. ಎಷ್ಟೊಂದು ಸಂಕೀರ್ಣವಾದೊಂದು ಅಂಗ ತನ್ನಂತಾನೇ ಹೇಗೆ ಉದ್ಭವಿಸಿತು ಎನ್ನುವುದನ್ನು ವಿವರಿಸುವುದು ಸುಲಭವಲ್ಲ. ಉದಾಹರಣೆಗೆ, ವಿವಿಧ ಜೀವಿಗಳಲ್ಲಿ ಕಣ್ಣು ಹೇಗಿರುತ್ತದೆ ನೋಡೋಣ. ಕೀಟಗಳು ಸಹಸ್ರಾಕ್ಷರು, ಸಾವಿರಾರು ಕಣ್ಣುಗಳಿವೆ. ಸಮುದ್ರದಲ್ಲಿ ಜೀವಿಸುವ ಸ್ಕ್ವಿಡ್ ಎನ್ನುವ ಮೃದ್ವಂಗಿಯೋ ಏಕಾಕ್ಷ, ಒಂಟಿಗಣ್ಣಿನ ಜೀವಿ. ಬೆನ್ನು ಹುರಿ ಇರುವ ಜೀವಿಗಳಲ್ಲಿ ಬಹುತೇಕವಾಗಿ 2 ಕಣ್ಣುಗಳು. ಕಪ್ಪೆಗೂ 2 ಕಣ್ಣೇ, ಬೆಕ್ಕಿಗೂ 2, ನಮಗೂ 2. ಆದರೆ ಬೆಕ್ಕಿನ ಕಣ್ಣಿನಲ್ಲಿರುವ ಕನ್ನಡಿಯಂತಹ ಫಲಕ ನಮಗೆ ಇಲ್ಲ, ಕಪ್ಪೆಗೆ ರೆಪ್ಪೆ ಇಲ್ಲ. ಆದರೆ ಅದಕ್ಕೆ ಕಣ್ಣುಗುಡ್ಡೆಯನ್ನು ಕಾಯುವ ಗಾಜಿನಂತಹ ಪೊರೆಯಿದೆ. ನೊಣಕ್ಕೆ 1000 ಕಣ್ಣುಗಳು, ಜೇಡಕ್ಕೆ 8 ಕಣ್ಣುಗಳು, ಎರೆಹುಳುವಿಗೆ ಕಣ್ಣೇ ಇಲ್ಲ. ಇಂತಹ ಕಣ್ಣೇ ಇಲ್ಲದ ಜೀವಿಗಳು ಬೇಕಾದಷ್ಟಿವೆ. ಸಂಖ್ಯೆಯಷ್ಟೇ ಅಲ್ಲ, ಕಣ್ಣುಗಳ ರಚನೆಯೂ ಬೇರೆ ಬೇರೆಯೇ. ಇಷ್ಟೊಂದು ವೈವಿಧ್ಯ, ಸಂಕೀರ್ಣತೆ ಹುಟ್ಟಿದ್ದಾದರೂ ಹೇಗೆ? ಸರಳವಾದ ಕಣ್ಣು ಕ್ರಮೇಣ ಹೇಗೆ ಸಂಕೀರ್ಣವಾಯಿತೋ, ಅಥವಾ ಸಂಕೀರ್ಣವಾಗುವುದಕ್ಕೆ ಬೇಕಾದ ಅಂಶಗಳು ಒಂದೆಡೆ ಒಟ್ಟಾದವೋ, ಇದು ಆಕಸ್ಮಿಕವೋ, ಅಥವಾ ವಿಕಾಸವಾದದ ವಿರೋಧಿಗಳು ನಂಬುವ ಹಾಗೆ ಯಾರೋ ಸೃಷ್ಟಿಸಿದ್ದೋ? ಯಾರೋ ಸೃಷ್ಟಿಸಿರಲಿಕ್ಕಿಲ್ಲವಂತೆ. ಇಷ್ಟೊಂದು ಸಂಕೀರ್ಣತೆ ಬಲು ಸುಲಭವಾಗಿ ಜೊತೆಯಾಗಬಹುದು ಎನ್ನುತ್ತದೆ ನೇಚರ್ ಪತ್ರಿಕೆಯಲ್ಲಿ 2 ವರ್ಷಗಳ ಹಿಂದೆ ಪ್ರಕಟವಾದೊಂದು ಸುದ್ದಿ. ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ವಿಶ್ವವಿದ್ಯಾನಿಲಯದ ಪ್ರಾಣಿ ವಿಜ್ಞಾನಿ ಗ್ರೆಗರಿ ಗ್ಯಾವೆಲಿಸ್ ಮತ್ತು ಸಂಗಡಿಗರು ಹೀಗೊಂದು ಸಂಗತಿಯನ್ನು ಪತ್ತೆ ಮಾಡಿದ್ದಾರೆ. ಇವರ ಪ್ರಕಾರ ಕಣ್ಣಿನಂತಹ ಅಂಗವೊಂದನ್ನು ಬೇರೆ ಬೇರೆ ಅಂಶಗಳನ್ನು ಕೂಡಿಸಿಯೂ ಹೊಂದಿಸಬಹುದಂತೆ. ಅಂದರೆ ಎಲ್ಲೆಲ್ಲಿಂದಲೋ ಹೆಕ್ಕಿದ ಭಾಗಗಳನ್ನು ಒಂದಾಗಿಸಿ ಕಣ್ಣಿನಂತಹ ಸಂಕೀರ್ಣ ಅಂಗವನ್ನು ರೂಪುಗೊಳಿಸುವುದು ಸಾಧ್ಯ. ಈ ಸಂಗತಿಯನ್ನು ಇವರು ನಮ್ಮ ನಿಮ್ಮ ಕಣ್ಣೊಳಗೆ ಇಣುಕಿಕೊಂಡಿದ್ದಲ್ಲ, ಬದಲಿಗೆ ನೀರಿನಲ್ಲಿ ಬದುಕುವ ಸೂಕ್ಷ್ಮ ಜೀವಿಯೊಂದರ ಕಣ್ಣಿನಂತಹ ಅಂಗವನ್ನು ಅಧ್ಯಯನ ಮಾಡಿ ಗುರುತಿಸಿದ್ದಾರೆ. ಯುಕ್ಲೀನಾ ಎನ್ನುವ ಈ ಜೀವಿಯಲ್ಲಿ ಇರುವುದು ಒಂದೇ ಕೋಶ. ಒಂದೇ ಕೋಶವಾದರೂ ಅದರಲ್ಲಿಯೂ ಕಣ್ಣಿನಂತೆಯೇ ಕೆಲಸ ಮಾಡುವ ಕೋಶಾಂಗವಿದೆ. ಇದಕ್ಕೆ ಓಸೆಲ್ಲಾಯ್ಡ್ ಎಂದು ಹೆಸರು. ನಾವು ಇದನ್ನು ಆದಿಗಣ್ಣು ಅಂತಲೂ ಮರಿಗಣ್ಣು ಅಂತಲೂ ಕರೆಯೋಣ. ಈ ದೃಷ್ಟಿಯ ಅಂಗದ ವಿನ್ಯಾಸವು ನಮ್ಮ ನಿಮ್ಮ ಕಣ್ಣಿನಂತೆಯೇ ಸಂಕೀರ್ಣವಾಗಿದೆ. ಇಷ್ಟು ಸಂಕೀರ್ಣ ಹೇಗಾಗಿರಬಹುದು ಎನ್ನುವ ಕುತೂಹಲದಿಂದ ಗ್ಯಾವೆಲಿಸರ ತಂಡ ಯುಕ್ಲೀನಾದ ಕಣ್ಣಿನ ವಿವಿಧ ಭಾಗಗಳನ್ನು ಸೂಕ್ಷ್ಮದರ್ಶಕದಲ್ಲಿ ಗಮನಿಸಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಪ್ರಬಲವಾದ ಬಿಂಬವನ್ನು ತೋರಿಸುವ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಡಿಯಲ್ಲಿಯೂ ಇದನ್ನು ನೋಡಿದ್ದಾರೆ. ಜೊತೆಗೆ ಈ ಓಸೆಲ್ಲಾಯ್ಡಿನ ವಿವಿಧ ಭಾಗಗಳನ್ನು ಇದೇ ಜೀವಿಯ ಹಾಗೂ ಇದರೊಟ್ಟಿಗೆ ಅದೇ ಪರಿಸರದಲ್ಲಿ ಜೀವಿಸುವ ಇತರೆ ಜೀವಿಗಳ ಬೇರೆ ಬೇರೆ ಕೋಶಾಂಗಗಳ ಜೊತೆಗೆ ಹೋಲಿಸಿದ್ದಾರೆ. ಇವೆಲ್ಲದರ ಪರಿಣಾಮ ಓಸೆಲ್ಲಾಯ್ಡಿಗೆ ಬೇಕಾದ ಅಂಶಗಳು ಈ ಜೀವಿಯ ಜೊತೆಗೆ ಬದುಕುವ ಇತರೆ ಜೀವಿಗಳಿಂದ ಕದ್ದಂತೆ ಕಾಣುತ್ತದೆ. ಆದರೆ ಓಸೆಲ್ಲಾಯ್ಡಿನ ಎಲ್ಲ ಅಂಶಗಳು ಒಂದೇ ಜೀವಿಯಿಂದ ಕದ್ದಂಥವಲ್ಲ, ಹಲವಾರು ಜೀವಿಗಳಿಂದ ಬೇರೆ ಬೇರೆ ಭಾಗಗಳನ್ನು ಹೆಕ್ಕಿ ಹೊಸದಾಗಿ ಹೊಲಿದಂತೆ ಕಾಣುತ್ತದೆಯಂತೆ. ಅರ್ಥಾತ್ ಹಲವು ಜೀವಿಗಳಲ್ಲಿರುವ ವಿವಿಧ ಅಂಗಗಳು ಹೇಗೋ ಒಟ್ಟಾದಾಗ ಓಸೆಲ್ಲಾಯ್ಡಿನಂತಹ ಸಂಕೀರ್ಣ ಅಂಗ ರೂಪುಗೊಳ್ಳಬಹುದಂತೆ. ಯುಕ್ಲೀನಾ ತನ್ನ ಜೊತೆಗೆ ಜೀವಿಸುವ ಜೀವಿಗಳಿಂದ ಹೀಗೆ ಅಂಗಗಳನ್ನು ಸಂಗ್ರಹಿಸಿಕೊಂಡು ಕಣ್ಣು ಬೆಳೆಸಿಕೊಂಡಿರಬಹುದು ಎನ್ನುವುದು ಇವರ ತರ್ಕ. ಹೀಗೆ ಸಂಕೀರ್ಣತೆಗೊಂದು ಸರಳ ವಿವರಣೆಯನ್ನು ಇವರು ನೀಡಿದ್ದಾರೆ. ಇದನ್ನು ಕಣ್ಣು ಕಟ್ಟು ಶೋಧ ಎನ್ನೋಣವೋ, ಕಣ್ಣನ್ನು ಕಟ್ಟುವ ಶೋಧ ಎನ್ನೋಣವೋ, ನೀವೇ ತೀರ್ಮಾನಿಸಿ. ಚುಟುಕು ಚುರುಮುರಿ, ಆಗಸದಲ್ಲಿ ಕಸಗಣನೆ. ಆಗಸದಲ್ಲಿ ಕಸವೇ, ಅದರ ಗಣನೆಯೇ? ಅಲ್ಲಿ ಎಲ್ಲಿಂದ ಬಂತು ಕಸ? ಇದಲ್ಲವೇ ನಿಮ್ಮ ಪ್ರಶ್ನೆಗಳು? ಹೌದು, ಆಗಸದಲ್ಲಿಯೂ ಕಸವಿದೆ. ಇದು ದಿನ ಬೆಳಗಾದರೆ ಗಾಳಿಗೆ ಹಾರುವ ಪ್ಲಾಸ್ಟಿಕ್ಕು, ಚಳಿಗಾಲದಲ್ಲಿ ಕಣ್ಣು ಕಾಣದಂತೆ ಕವಿಯುವ ಹೊಗೆ ಮೋಡವಲ್ಲ, ಭೂಮಿಯಿಂದಾಚೆ ಬಲು ಎತ್ತರದಲ್ಲಿರುವ ಕಸ. ಸಾಮಾನ್ಯವಾಗಿ ಆ ಎತ್ತರದಲ್ಲಿ ಇರಬಾರದಂತಹ ವಸ್ತುಗಳು. ವಿಜ್ಞಾನಿಗಳು ಇವನ್ನು ಅಂತರಿಕ್ಷ ತ್ಯಾಜ್ಯ ಅಥವಾ ಸ್ಪೇಸ್ ಜಂಕ್ ಎಂದು ಕರೆಯುತ್ತಾರೆ. ಏನಿವು? ಎಲ್ಲಿಂದ ಬಂದುವು? ಇವು ಬಹುತೇಕ ಮನುಷ್ಯರು ಹಾರಿಬಿಟ್ಟ ಉಪಗ್ರಹ ರಾಕೆಟ್ಟುಗಳಿಂದ ಬಂದಂತಹ ಕಸಗಳು. ರಾಕೆಟ್ಟುಗಳಿಂದ ಉದುರಿದ ಬಣ್ಣ, ಸಣ್ಣ ಪುಟ್ಟ ಯಂತ್ರ ಭಾಗಗಳು ಹಾಗೂ ಭೂಮಿಯಲ್ಲಿನ ನಮ್ಮ ನಿಯಂತ್ರಣದಿಂದ ತಪ್ಪಿಸಿಕೊಂಡ ಕೆಲವು ಉಪಗ್ರಹಗಳು ಇದರಲ್ಲಿ ಸೇರಿವೆ. ಅಮೆರಿಕೆಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ನಾಸಾದ ವಿಜ್ಞಾನಿಗಳು ಈಗ ಈ ಕಸದ ಲೆಕ್ಕ ಹಾಕಿ ಪ್ರತಿಯೊಂದು ಕಸವನ್ನು ಗುರುತಿಸಲು ಯೋಚಿಸುತ್ತಿದ್ದಾರೆಂದು ಸೈನ್ಸ್ ಪತ್ರಿಕೆ ವರದಿ ಮಾಡಿದೆ. ಕಸವನ್ನು ಗುರುತಿಸಿ ಲೆಕ್ಕ ಹಾಕುವುದೇ? ಇದೇನು ವಿಚಿತ್ರ ಅಲ್ಲವೇ? ಕಸವನ್ನು ಬಿಸಾಡಿದ ಮೇಲೆ ಅದನ್ನು ಲೆಕ್ಕ ಹಾಕಿ ಮತ್ತೆ ಏನೇನೆಂದು ಗುರುತಿಸುವುದು ಏಕೆ ಬೇಕು? ಅಂತಿಂತ ಕಸವಾದರೆ ಹೀಗೆ ಹೇಳಿ ಸುಮ್ಮನಿರಬಹುದು. ಆದರೆ ಹೇಳಿ ಕೇಳಿ, ಇದು ಅಂತರಿಕ್ಷದ ಕಸ. ಭೂಮಿಯಿಂದ 600 ಕಿಲೋಮೀಟರ್ಗಳಷ್ಟು ಮೇಲೆ ಇರುವಂಥದ್ದು. ಅಲ್ಲಿಗೆ ನಾವು ಕಳುಹಿಸುವ ಉಪಗ್ರಹಗಳು ಹಾಗೂ ಶೋಧ ನೌಕೆಗಳಿಗೆ ಇವುಗಳಿಂದ ತೊಂದರೆ ಇದ್ದೇ ಇದೆ. ಹೀಗಾಗಿ ಇವು ಎಷ್ಟಿವೆ, ಎಲ್ಲಿವೆ ಎಂದು ತಿಳಿದುಕೊಂಡರೆ ಅವುಗಳಿಂದಾಗುವ ಅಪಾಯಗಳನ್ನು ತಪ್ಪಿಸಬಹುದು ಎನ್ನುವುದು ವಿಜ್ಞಾನಿಗಳ ಲೆಕ್ಕಾಚಾರ. ನಾಸಾ ವಿಜ್ಞಾನಿಗಳ ಗಮನ ಈಗ ಇರುವುದು ಕೈ ತಪ್ಪಿಸಿಕೊಂಡು ಬಿಟ್ಟ ಉಪಗ್ರಹಗಳ ಮೇಲಲ್ಲ, ಅಥವಾ ಅವುಗಳಿಂದ ಕಳಚಿಕೊಂಡ ಅಂಗಗಳ ಮೇಲೂ ಅಲ್ಲ. ಏಕೆಂದರೆ ಇವು ಎಲ್ಲಿವೆ, ಹೇಗಿವೆ ಎನ್ನುವುದು ವಿಜ್ಞಾನಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹೀಗಾಗಿ ಉಪಗ್ರಹಗಳಿಂದ ಉದುರಿದ ಬಣ್ಣ, ಹೊದಿಕೆಗಳ ಚೂರುಪಾರು, ನಟ್ಟುಬೋಲ್ಟುಗಳಂತಹ ಪುಟ್ಟ ಚೆಂಡಿಗಿಂತಲೂ ಪುಟ್ಟದಾದ ಕಸದ ಬಗ್ಗೆಯೇ ಇವರಿಗೆ ಈಗ ಆತಂಕ ಹೆಚ್ಚಾಗಿದೆ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಇಂತಹ ಸುಮಾರು 23,000 ವಸ್ತುಗಳು ಅಂತರಿಕ್ಷದಲ್ಲಿ ತೇಲಾಡುತ್ತಿವೆಯಂತೆ. ಅಂತರಿಕ್ಷದಂತಹ ಬೃಹತ್ ಜಾಗದಲ್ಲಿ 23,000 ಎನ್ನುವುದು ಮಹಾಸಂಖ್ಯೆಯೇನಲ್ಲ ಬಿಡಿ. ಆದರೂ ಈ ಪುಟ್ಟ ಕಸಗಳು ಮಾಡುವ ಹಾನಿಗೇನು ಕಡಿಮೆ ಇಲ್ಲ. ತಮ್ಮ ಹಾದಿಯಲ್ಲಿ ಬರುವ ಉಪಗ್ರಹಗಳಿಗೆ ಬಡಿದು ಕಾರು ಬಸ್ಸುಗಳಿಗೆ ಬಡಿದ ಕಲ್ಲುಗಳಂತೆ ನಜ್ಜುಗುರುತುಗಳನ್ನು ಮಾಡುತ್ತವೆ. ಇವುಗಳಿಂದಾಗಿ ಉಪಗ್ರಹಗಳು ತೂತು ಬಿದ್ದದ್ದು ಉಂಟು. ಅಂತರಿಕ್ಷದಿಂದ ಭೂಮಿಗೆ ಮರಳಿದ ಉಪಗ್ರಹಗಳಲ್ಲಿ ಇಂತಹ ಗುರುತುಗಳನ್ನು ನಾವು ಕಾಣಬಹುದು. ಅಂತರಿಕ್ಷದಲ್ಲಿರುವ ಸ್ಪೇಸ್ ಸ್ಟೇಷನ್ಗೂ ಇವು ಹಾನಿಯನ್ನುಂಟು ಮಾಡಬಹುದು. ಹೀಗಾಗಿ ಈಗ ಇಂತಹ ಕಸಗಳನ್ನು ಗುರುತಿಸಿ ಲೆಕ್ಕ ಹಾಕಲು ತೀರ್ಮಾನಿಸಲಾಗಿದೆ. ಇದೇ ವಾರ ಅಮೆರಿಕೆ ಸ್ಪೇಸ್ ಸ್ಟೇಷನ್ಗೆ ಕಳಿಸಬೇಕೆಂದಿರುವ ನೌಕೆಯ ಜೊತೆಯಲ್ಲಿ ಕಸಗಣನೆಗೆಂದೇ ವಿಶೇಷವಾಗಿ ತಯಾರಿಸಿದ STS ಅಥವಾ ಸ್ಪೇಸ್ ಡೆಬ್ರಿ ಸೆನ್ಸಾರ್ ಎನ್ನುವ ಅಂತರಿಕ್ಷ ಕಸದ ಸಂವೇದಕವನ್ನು ಕಳಿಸಲಾಗುತ್ತಿದೆ. ಇದನ್ನು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ನ ಹೊರಮೈಗೆ ಜೋಡಿಸಲಾಗುವುದು. ಈ ಸಂವೇದಕದಲ್ಲಿ ಒತ್ತಡವನ್ನು ಅಳೆಯುವ ಒಂದು ಸಾಧನದ ಮೇಲೆ 2 ತಂತಿಯ ಜಾಲರಿಗಳನ್ನು ಹೊಂದಿಸಲಾಗಿದೆ. ಕಸದ ತುಣುಕುಗಳು ಮೇಲಿನ ಜಾಲರಿಗೆ ಬಡಿದಾಗ ಅಲ್ಲಿನ ತಂತಿಗೆ ಹಾನಿಯಾಗುತ್ತದೆಯಷ್ಟೇ. ಯಾವ ತಂತಿಗೆ ಹಾನಿಯಾಗಿದೆ, ಎಷ್ಟು ಬಲವಾಗಿ ಏಟು ಬಿದ್ದಿದೆ ಎನ್ನುವುದನ್ನು ಅದರ ತಳದಲ್ಲಿರುವ ಸಂವೇದಕ ಗುರುತಿಸುತ್ತದೆ. ಇದರ ಆಧಾರದ ಮೇಲೆ ಆ ಕಸದ ಹಾದಿ ಹೇಗಿದೆ, ಅದು ಎಷ್ಟು ದೊಡ್ಡದು ಎನ್ನುವುದನ್ನು ಲೆಕ್ಕ ಹಾಕಬಹುದು. ಅಷ್ಟೇ ಅಲ್ಲ, ಅದರ ಹಾದಿ ವೃತ್ತಾಕಾರವಾಗಿದ್ದರೆ ಅದು ಮಾನವ ನಿರ್ಮಿತ ಕಸವೆಂದು, ಅಂಡಾಕಾರವಾಗಿದ್ದರೆ ನೈಸರ್ಗಿಕವಾಗಿಯೇ ಅಲ್ಲಿ ಇರುವ ಅಂತರಿಕ್ಷದ ಧೂಳೆಂದು ತೀರ್ಮಾನಿಸಬಹುದು. 1 ಮಿಲಿಮೀಟರ್ ಸಣ್ಣ ಕಸವನ್ನು ಈ ಸೆನ್ಸಾರು ಗುರುತಿಸಬಲ್ಲದಂತೆ. ಸಾಮಾನ್ಯವಾಗಿ ಇಷ್ಟು ಪುಟ್ಟ ಕಸವನ್ನು ಯಾವ ರೇಡಾರೂ ಪತ್ತೆ ಮಾಡದು ಎನ್ನುತ್ತಾರೆ ಈ ಸಂವೇದಕವನ್ನು ತಯಾರಿಸಿದ ಹ್ಯೂಸ್ಟನ್ನಿನಲ್ಲಿರುವ ಜಾನ್ಸನ್ ಸ್ಪೇಸ್ ಸೆಂಟರ್ನ ವಿಜ್ಞಾನಿಗಳು. ಅಂತೂ ಅಂತರಿಕ್ಷದ ಕಸದ ಲೆಕ್ಕ ಹೀಗಾದರೂ ಸಿಗುತ್ತದೆ. ಭೂಮಿಯ ಮೇಲಿನದಕ್ಕೆ ಏನು ಮಾಡೋಣ ಎನ್ನಬೇಡಿ, ಅದು ನಮ್ಮ ನಿಮ್ಮ ಕೈಯಲ್ಲಿದೆ. ಮೀನು ಮತ್ತು ವಿದ್ಯುತ್ ಬ್ಯಾಟರಿ. ಕವಿಗಳಿಗೆ ಹೂವು, ಗಿಡ, ಮರ, ಮಳೆ, ಸೂರ್ಯನೇ ಸ್ಫೂರ್ತಿಯಂತೆ. ವಿಜ್ಞಾನಿಗಳಿಗೂ ಅಷ್ಟೇ, ಪ್ರಕೃತಿಯೇ ಸ್ಫೂರ್ತಿ. ವಿಜ್ಞಾನಿಗಳ ಆವಿಷ್ಕಾರವನ್ನು ಗಮನಿಸಿದರೆ ಇದು ಅತ್ಯಂತ ಸುಸ್ಪಷ್ಟ. ಇತ್ತೀಚೆಗಂತೂ ಹೊಸ ವಸ್ತುಗಳು ಹಾಗೂ ಹೊಸ ಸಾಧನಗಳನ್ನು ತಯಾರಿಸಲು ವಿಜ್ಞಾನಿಗಳಿಗೆ ಜೀವಿಗಳೇ ಸ್ಫೂರ್ತಿಯಾಗುತ್ತಿವೆ. ಗೋಡೆಗೆ ಭದ್ರವಾಗಿ ಅಂಟಿಕೊಳ್ಳುವ ಹಲ್ಲಿಯ ಕಾಲುಗಳು, ಕಮಲದ ಎಲೆಗಳು, ಕಪ್ಪೆ ಚಿಪ್ಪಿನ ಜೀವಿಯ ಸ್ನಾಯು, ನೊಣದ ಕಣ್ಣು, ಇವೆಲ್ಲವೂ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಸೆಲೆಗಳು. ಇವುಗಳಲ್ಲಿರುವ ರಚನೆಯನ್ನು ಗಮನಿಸಿ ಅವುಗಳನ್ನೇ ಅಣಕಿಸುವ ಉಪಯುಕ್ತ ಸಾಧನಗಳನ್ನು ವಿಜ್ಞಾನಿಗಳು ತಯಾರಿಸುತ್ತಿದ್ದಾರೆ. ಈ ಜೀವಿ ಅಣಕು ವಸ್ತುಗಳ ಪಟ್ಟಿಗೆ ಹೊಸದಾಗಿ ಸೇರಿದೆ ವಿದ್ಯುತ್ ಮೀನನ್ನು ಅಣಕಿಸುವ ಬ್ಯಾಟರಿ. ಹೌದು, ಕೆಲವು ಮೀನುಗಳು ವಿದ್ಯುತ್ತನ್ನು ತಯಾರಿಸಬಲ್ಲವು. ಎಲೆಕ್ಟ್ರಿಕ್ ಶಾಕ್, ಎಲೆಕ್ಟ್ರಿಕ್ ರೇ, ಎಲೆಕ್ಟ್ರಿಕ್ ಈಲ್ ಇಂತಹ ಜೀವಿಗಳು. ಈಲ್ ಅಥವಾ ಹಾವು ಮೀನು ವಿದ್ಯುತ್ತನ್ನು ತಯಾರಿಸುವ ಬಗೆಯಲ್ಲಿಯೇ ವಿದ್ಯುತ್ತನ್ನು ತಯಾರಿಸುವ ಹಾಗೂ ಸಂಗ್ರಹಿಸುವ ಬ್ಯಾಟರಿಯೊಂದನ್ನು ತಯಾರಿಸಲಾಗಿದೆ. ಅಮೆರಿಕೆಯ ಮಿಷಿಗನ್ ವಿಶ್ವವಿದ್ಯಾನಿಲಯದ ವಸ್ತುವಿಜ್ಞಾನಿ ಅನಿರ್ವಾಣ ಗುಹಾ ಮತ್ತು ಸಂಗಡಿಗರು ಇದನ್ನು ರೂಪಿಸಿದ್ದಾರೆ. ಈ ಬ್ಯಾಟರಿಯನ್ನು ಒತ್ತಿದಾಗ ಸುಮಾರು 110 ವೋಲ್ಟ್ಗಳಷ್ಟು ವಿದ್ಯುತ್ ಬಲವನ್ನು ಪಡೆಯಬಹುದು. ಜೊತೆಗೆ ಇದು ಮೃದುವಾದ ಜಲ್ಲಿಯಂತಹ ವಸ್ತುವಿನಿಂದ ತಯಾರಾಗಿರುವುದರಿಂದ ಬಳುಕಿ ಬಾಗಬಲ್ಲುದು. ಅಲ್ಲದೆ ಇದರಲ್ಲಿರುವ ಎಲ್ಲ ವಸ್ತುಗಳು ಜೀವಿಯೋಗ್ಯವಾದವು, ಅರ್ಥಾತ್ ಇವುಗಳು ನಮ್ಮ ದೇಹದ ವಿವಿಧ ಭಾಗಗಳ ಜೊತೆಗೆ ಹೊಂದಿಕೊಂಡು ಇರಬಲ್ಲವು. ಹೀಗಾಗಿ ಕೃತಕವಾಗಿ ಕಸಿ ಮಾಡುವ ಹೃದಯ ಮುಂತಾದ ಅಂಗಗಳಿಗೆ ವಿದ್ಯುತ್ ಪೂರೈಸಲು ಈ ಬ್ಯಾಟರಿ ಯೋಗ್ಯ. ಈ ಬ್ಯಾಟರಿ ತಯಾರಿಕೆಯಲ್ಲಿ ಕೇವಲ ಅಡುಗೆ ಉಪ್ಪಿನ ದ್ರಾವಣ ಹಾಗೂ ಬಣ್ಣ ಬಣ್ಣದ ಮೃದು ಜೆಲ್ಲಿ ಮಿಠಾಯಿಯಂತಹ ವಸ್ತುವನ್ನು ಬಳಸಲಾಗಿದೆ. 4 ಬಗೆಯ ಜೆಲ್ಲಿಗಳನ್ನು ಜೋಡಿಸಿ ಈ ಬ್ಯಾಟರಿಯನ್ನು ರೂಪಿಸಲಾಗಿದೆ. 2 ಜೆಲ್ಲಿಗಳಲ್ಲಿ ದುರ್ಬಲ ಹಾಗೂ ಸಾಂದ್ರವಾದ ಉಪ್ಪಿನ ದ್ರಾವಣಗಳನ್ನು ಸೇರಿಸಲಾಗಿದೆ. ಉಪ್ಪಿನಲ್ಲಿರುವ ರಾಸಾಯನಿಕ ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ದ್ರಾವಣವಾದಾಗ ವಿದ್ಯುತ್ ಇರುವ ಅಯಾನುಗಳಾಗಿ ಬೇರ್ಪಡುತ್ತದೆ. ಇವುಗಳು ಒಂದು ದಿಕ್ಕಿನಲ್ಲಿ ಇಷ್ಟೇ ಹರಿಯುವಂತೆ ಕ್ಲೋರೈಡ್ ಅಯಾನನ್ನಷ್ಟೇ ಹರಿಯಬಿಡುವ ಮತ್ತೊಂದು ಜೆಲ್ಲಿಯನ್ನು ಒಂದೆಡೆಯು, ಇನ್ನೊಂದೆಡೆ ಸೋಡಿಯಂ ಅಯಾನನ್ನಷ್ಟೇ ಹರಿಯಬಿಡುವ ಜೆಲ್ಲಿಯನ್ನು ಇಟ್ಟು ಇವೆರಡರ ನಡುವೆ ದುರ್ಬಲ ದ್ರಾವಣವಿರುವ ಜೆಲ್ಲಿಯನ್ನು ಜೋಡಿಸಿದ್ದಾರೆ. ಒಂದೆಡೆಯಿಂದ ಒತ್ತಿದಾಗ ಇವೆಲ್ಲವೂ ಒಂದಕ್ಕೊಂದು ಮುಟ್ಟಿಕೊಂಡು ಅಯಾನುಗಳು ಹರಿದು ಒಂದೆಡೆ ಧನವಿದ್ಯುತ್ ಹಾಗೂ ಮತ್ತೊಂದೆಡೆ ಋಣವಿದ್ಯುತ್ ಇರುವಂತೆ ಆಗುತ್ತದೆ. ಇಂತಹ 100 ಜೆಲ್ಲಿ ಬ್ಯಾಟರಿಗಳನ್ನು ಜೋಡಿಸಿ ಹೆಚ್ಚಿನ ಬಲದ ವಿದ್ಯುತ್ತನ್ನು ತಯಾರಿಸಬಹುದು. ಬಲವಾಗಿ ಇವನ್ನು ಒತ್ತಿದರೆ ಸಾಕು, ವಿದ್ಯುತ್ ಸೃಷ್ಟಿಯಾಗುತ್ತದೆ. ಗುಳಿಗೆಗಳ ಗಾತ್ರದ ಇಂತಹ 1000 ಜೆಲ್ಲಿಗಳನ್ನು ಜೋಡಿಸಿ ಸಣ್ಣ ಪುಟ್ಟ ಸಾಧನಗಳನ್ನು ಚಾಲಿಸುವಂತಹ ವಿದ್ಯುತ್ತನ್ನು ತಯಾರಿಸಬಹುದು. ಬಟ್ಟೆಗಳನ್ನು ಮಡಚಿದಾಗ ಇವು ಒಂದಕ್ಕೊಂದು ಸಂಪರ್ಕಕ್ಕೆ ಬರುವಂತೆ ಮಾಡಿದರೂ ಸಾಕು, ವಿದ್ಯುತ್ತು ಹರಿಯುತ್ತದೆ. ಕೊಳವೆಗಳಲ್ಲಿ ಒಂದರ ಇನ್ನೊಂದರಂತೆ ಸರಣಿ ಜೋಡಣಿ ಇಲ್ಲವೇ ಹಾಳೆಯ ಮೇಲೆ ಒಂದರ ಪಕ್ಕದಲ್ಲೊಂದರಂತೆ ಸಮಾಂತರ ಜೋಡಣೆಯಿಂದ ವಿವಿಧ ಪ್ರಮಾಣದ ವಿದ್ಯುತ್ತನ್ನು ತಯಾರಿಸಲು ಸಾಧ್ಯವಂತೆ, ಹೀಗೆಂದು ನೇಚರ್ ಪತ್ರಿಕೆಯಲ್ಲಿ ವರದಿಯಾಗಿದೆ. ಡೈನೋಸಾರಿಗೂ ಚಿಗಟದ ಕಾಟ, ದೈತ್ಯನಾದರೇನಂತೆ ಚಿಂತೆಗೆ ಕೊರೆಯುಂಟೆ? ಬಹುಶಃ ಈ ಮಾತು ಡೈನೋಸಾರುಗಳಿಗೂ ಒಪ್ಪಬಹುದು. ಎಷ್ಟೇ ದೊಡ್ಡ ಜೀವಿಯಾಗಿದ್ದರೂ ಅದನ್ನು ಕಾಡುವ ತೊಂದರೆ ಕೊಡುವ ಜೀವಿಗಳು ಇದ್ದೇ ಇರುತ್ತವೆ. ಈ ಪೀಡೆಗಳ ಗಾತ್ರ ದೊಡ್ಡದಾಗಿರಬೇಕಿಲ್ಲ, ಮೂರ್ತಿ ಚಿಕ್ಕದಾದರೂ ಕೋಟೆಲೆ ದೊಡ್ಡದಿರಬಹುದು. ಡೈನೋಸಾರುಗಳ ವಿಷಯದಲ್ಲಿಯೂ ಹೀಗೆ ಆಗಿರುವ ಸುದ್ದಿಯನ್ನು ನೇಚರ್ ಕಮ್ಯುನಿಕೇಷನ್ಸ್ ಪತ್ರಿಕೆ ವರದಿ ಮಾಡಿದೆ. ಸುಮಾರು 10 ಕೋಟಿ ವರ್ಷಗಳ ಹಿಂದೆ ಬದುಕಿದ್ದ ಡೈನೋಸಾರುಗಳಿಗೂ ಉಣ್ಣೆಗಳ ಕಾಟವಿತ್ತಂತೆ. ಇದು ತುಸು ವಿಚಿತ್ರವೇ ಸರಿ, ಡೈನೋಸಾರುಗಳ ಬಗ್ಗೆ ಹೇಳಲೇಬೇಕಿಲ್ಲ. ಬಸ್ಸಿನಷ್ಟು ದೊಡ್ಡದಾದ ಜೀವಿಗಳೇ ಇವುಗಳಲ್ಲಿ ಅತಿ ಸಣ್ಣವಾಗಿದ್ದವು ಎನ್ನಬಹುದು. ಸಸ್ಯಾಹಾರಿ, ಮಾಂಸಾಹಾರಿ, ಜಲಚರೆ, ಹೀಗೆ ಎಲ್ಲ ಬಗೆಯ ಡೈನೋಸಾರುಗಳು ಇದ್ದುವೆನ್ನುವುದಕ್ಕೆ ಸಾಕ್ಷಿಗಳಿವೆ. ಇವುಗಳ ವಿಸ್ಮಯ ಲೋಕಕ್ಕೆ ಇದೀಗ ಉಣ್ಣೆ ಅಥವಾ ಚಿಗಟವು ಸೇರ್ಪಡೆಯಾಗಿದೆ. ಚಿಗಟ ಅಥವಾ ಉಣ್ಣೆ ರಕ್ತ ಪಿಪಾಸು ಕೀಟ, ಚರ್ಮಕ್ಕೆ ಅಂಟಿಕೊಂಡು ರಕ್ತವನ್ನು ಹೀರುವುದರಲ್ಲಿ ಇವು ನಿಷ್ಣಾತ. ಇವುಗಳಲ್ಲಿ ಅತಿ ದೈತ್ಯವಾದವು ಕೆಲವು ಮಿಲಿಮೀಟರ್ಗಳಷ್ಟು ದೊಡ್ಡವಾಗಿರಬಹುದು ಅಷ್ಟೇ, ಉಳಿದವೆಲ್ಲವೂ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಕಾಣುವಂಥವು. ಇವುಗಳಿಗೂ ಡೈನೋಸಾರುಗಳಿಗೂ ಸಂಬಂಧವಿರುವ ಬಗ್ಗೆ ಮೊನ್ನೆ ಪುರಾವೆ ಸಿಕ್ಕಿದೆಯಂತೆ. ಸ್ಪೇನಿನ ವಸ್ತು ಸಂಗ್ರಹಾಲಯದಲ್ಲಿ ಇಟ್ಟಿರುವ 9 ಕೋಟಿ ವರ್ಷಗಳಷ್ಟು ಹಳೆಯ ಅರಗಿನ ಉಂಡೆಯಲ್ಲಿ ಹೀಗೊಂದು ಉಂಡೆ ಸಿಕ್ಕಿದೆ. ಈ ಅರಗಿನ ಉಂಡೆಯೊಳಗೆ ಆ ಕಾಲದ ಡೈನೋಸಾರಿನ ರೆಕ್ಕೆಯ ಗರಿಯೊಂದಿತ್ತು. ಆ ಗರಿಯ ಎಸಳುಗಳ ನಡುವೆ ಧೂಳಿನಂತೆ ಕಾಣುವ ವಸ್ತುವಿತ್ತು. ಕೂಲಂಕಷವಾಗಿ ಪರೀಕ್ಷಿಸಿದಾಗ ಅದು ಉಣ್ಣೆ ಎಂದು ಸ್ಪಷ್ಟವಾಗಿದೆ. ಈ ಉಣ್ಣೆಯಂತೆಯೇ ಇರುವ ಉಣ್ಣೆಗಳು ಇಂದೂ ಇವೆ. ಅಂದಿನಿಂದ ಇಂದಿನವರೆಗೂ ಒಂದಿಷ್ಟು ವ್ಯತ್ಯಾಸವಾಗದೆಯೇ ಇವು ಬದುಕಿ ಉಳಿದು ಬಂದಿರಬಹುದೇ ಎನ್ನುವ ಗುಮಾನಿಯನ್ನು ಈ ಅರಗಿನ ಉಂಡೆಯಲ್ಲಿರುವ ಉಣ್ಣೆ ಹುಟ್ಟಿಸಿದೆ. ಕಾರ್ನು ಪಲ್ಟಾಟಂ ಬರ್ಮಾನಿಕಂ ಎಂದು ಹೆಸರಿಸುವ ಈ ಉಣ್ಣೆಯ ಕಾಲಿನಲ್ಲಿ ಯಾವುದೋ ದುಂಬಿಯ ಲಾರ್ವವೂ ಸಿಲುಕಿಕೊಂಡಿದೆ. ಅರ್ಥಾತ್ ಡೈನೋಸಾರಿನ ಗೂಡಿನಲ್ಲಿ ಉಣ್ಣೆ ದುಂಬಿಯಂತೆ ಹಲವು ಕೀಟಗಳು ಕೂಡ ವಾಸಿಸುತ್ತಿದ್ದವು. ಹಲವು ರೋಗಗಳನ್ನು ಹರಡುವ ಉಣ್ಣಿಗಳು ಡೈನೋಸಾರುಗಳನ್ನು ಕಾಡಿದ್ದವು ಎಂದ ಮೇಲೆ ಆ ದೈತ್ಯ ಜೀವಿಗಳಿಗೂ ರೋಗಗಳು ಬರುತ್ತಿದ್ದವೆನ್ನುವುದು ಖಚಿತ. ಎಂತಹ ರೋಗಗಳು, ಯಾವ ವೈರಸ್ಸು, ಯಾವ ಬ್ಯಾಕ್ಟೀರಿಯಾವೋ ಎನ್ನುವ ಕುತೂಹಲವನ್ನು ಗರಿಯ ಪಳೆಯೊಳಿಕೆಯಲ್ಲಿ ಸಿಕ್ಕಿರುವ ಈ ಸೂಕ್ಷ್ಮ ಕೀಟ ಗರಿಗೆ ಧರಿಸಿದೆ. ಜಾಣ ನೋಡಿ, December 16, 1917, 20ನೇ ಶತಮಾನದ ಶೋಧಗಳಲ್ಲೊಂದಾದ ಕೃತಕ ಉಪಗ್ರಹಗಳ ನಿರ್ಮಾಣಕ್ಕೆ ಸ್ಫೂರ್ತಿಯಾದ ಕಥೆಗಾರ ಆರ್ಥರ್ ಕ್ಲಾರ್ಕ್ ಇಂದು ಜನಿಸಿದ. December 16 ಆತನ 100ನೇ ಜನ್ಮದಿನ. ಆರ್ಥರ್ ಕ್ಲಾರ್ಕ್ ಇಂದು ನಮ್ಮೊಡನಿಲ್ಲ, ಆದರೆ ಈ ಅದ್ಭುತ ಕಥೆಗಾರನ ಹಲವು ಕಲ್ಪನೆಗಳು ಇಂದು ನಮ್ಮೊಡನಿವೆ. ಭೂಮಿಯು ಪರಿಭ್ರಮಿಸುವ ವೇಗದಲ್ಲಿಯೇ ಉಪಗ್ರಹಗಳು ಪರಿಭ್ರಮಿಸುವಂತೆ ಮಾಡಿದರೆ ಅವು ಸದಾ ಇದ್ದಲ್ಲೇ ಇರುವಂತೆ ಕಾಣುವವು. ಇಂತಹ 3 ಉಪಗ್ರಹಗಳನ್ನು ಬಳಸಿಕೊಂಡು ಪ್ರಪಂಚದ ಯಾವ ಮೂಲೆಯನ್ನು ಬೇಕಿದ್ದರೂ ತಲುಪುವಂತೆ ಸಂದೇಶಗಳನ್ನು ರವಾನಿಸಬಹುದು ಎಂದು ಆರ್ಥರ್ ಕ್ಲಾರ್ಕ್ ತನ್ನ ಕಥೆಯೊಂದರಲ್ಲಿ ಕಲ್ಪಿಸಿದ್ದ. ಆ ಕಲ್ಪನೆಯೇ ಭೂಸ್ಥಿರ ಉಪಗ್ರಹಗಳು ಹಾಗೂ ಅವುಗಳ ಮೂಲಕ ಇನ್ಸಾಟ್ ಉಪಗ್ರಹಗಳಂತಹ ಸಂವಹನ ಉಪಗ್ರಹಗಳಿಗೆ ಸ್ಫೂರ್ತಿಯಾಯಿತು. ಆರ್ಥರ್ ಕ್ಲಾರ್ಕ್ ಬರೆದ ಸ್ಟಾರ್ ವಾರ್ಸ್ ಪುಸ್ತಕದಲ್ಲಿ ಲೇಸರಿನ ಅಸ್ತ್ರಗಳೇ ಮೊದಲಾದ ಹಲವು ವಿಶಿಷ್ಟ ತಾಂತ್ರಿಕ ಕಲ್ಪನೆಗಳಿವೆ. ಇವು ಜನಪ್ರಿಯ ಚಲನಚಿತ್ರಗಳಾಗಿಯೂ ಆಗಿವೆ. ಇವಿಷ್ಟು ಈ ವಾರದ ಜಾಣಸುದ್ದಿ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ಕುರಿತ ಸಂದೇಹ ಸಲಹೆಗಳಿಗೆ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ. ಈ ಉಚಿತ ಪತ್ರಿಕೆಯನ್ನು ನೀವು ಕೇಳಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ.